ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇವರು ನಮ್ಮ ತಂದೆ ಮತ್ತು ನಾವು ಆತನ ಮಕ್ಕಳಾಗುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಲಿದ್ದೇವೆ. ದಯಮಾಡಿ ಇದನ್ನು ಕೇಳ್ರಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ಐಶ್ವರ್ಯವಂತ ದಂಪತಿಗಳಿದ್ದರು. ಅವರಿಗೆ ಮಕ್ಕಳೇ ಇರಲಿಲ್ಲ. ಅವರು ಒಂದು ಚಿಕ್ಕ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳಲು ಯೋಚಿಸಿದರು. ಅವರು ಸುಂದರವಾದ ಹೊಸ ಬಟ್ಟೆ, ಸಿಹಿ ತಿಂಡಿ, ಆಟದ ಸಾಮಾನುಗಳನ್ನು ಕೊಂಡುಕೊಂಡು ಆ ಹೆಣ್ಣು ಮಗಳಿದ್ದ ಅನಾಥಾಶ್ರಮಕ್ಕೆ ಬಂದರು. ಆ ಹೆಣ್ಣು ಮಗಳು ಎಂದೂ ಸಹ ಒಳ್ಳೆಯ ಬಟ್ಟೆಯನ್ನಾಗಲಿ ಆಹಾರವನ್ನಾಗಲಿ ಕಂಡಿರಲಿಲ್ಲ. ಅವಳು ಬಹಳ ಬಲಹೀನಳಾಗಿಯೂ ಕೊಳಕಾಗಿಯೂ ಇದ್ದಳು. ಅವಳಿಗೆ ಹೊಸ ಬಟ್ಟೆ ತೊಡಿಸಿ ಸಿಹಿ ತಿಂಡಿ ಆಟದ ಸಾಮಾನುಗಳನ್ನು ಕೊಟ್ಟು ಮನೆಗೆ ಕರೆದುಕೊಂಡು ಬಂದರು. ಆ ಹೆಣ್ಣು ಮಗಳು ಆ ನೂತನ ಮನೆಗೆ ಬಂದಾಗ ಅದು ಬಹಳ ಸುಂದರವಾಗಿ ಶೃಂಗರಿಸಲ್ಪಟ್ಟಿದ್ದನ್ನು ನೋಡಿದಳು. ಮತ್ತು ಅವಳ ನೂತನ ತಂದೆ ತಾಯಿ ಅವರ ನೆರೆಹೊರೆಯವರನ್ನು, ಸ್ನೇಹಿತರನ್ನು ಆಮಂತ್ರಿಸಿದರು. ಈ ಹೆಣ್ಣು ಮಗಳಿಗೆ ನೂತನ ಅಪ್ಪ ಅಮ್ಮ ಹೇಳಿದರು, ಈ ಮನೆ ಇಂದಿನಿಂದ ನಿನ್ನದು, ನಮಗಿರುವುದೆಲ್ಲ ನಿನ್ನದೆ ಎಂಬುದಾಗಿ. ಆ ಚಿಕ್ಕ ಹುಡುಗಿಗೆ ಬಹಳ ಸಂತೋಷವಾಯಿತು. ಪ್ರಿಯರೇ, ಅವಳು ಕೇಳಿದಳು, ಅಪರಿಚಿತರಾದ ನನಗೆ ನೀವು ಇದನ್ನೆಲ್ಲ ಯಾಕೆ ಮಾಡುತ್ತಿದ್ದೀರಿ? ನೀವು ನನಗೆ ಮಾಡಿದ ಈ ಕಾರ್ಯಕ್ಕೆ ಬದಲಾಗಿ ನಾನು ಕೃತಜ್ಞತೆ ಸಲ್ಲಿಸಲು ಏನು ಮಾಡಲಿ ಎಂಬುದಾಗಿ. ಆ ದಂಪತಿಗಳು ಆ ಚಿಕ್ಕ ಮಗಳನ್ನು ತಬ್ಬಿಕೊಂಡು ಹೇಳಿದರು, ನೀನು ನಮ್ಮನ್ನು ಅಪ್ಪ ಅಮ್ಮ ಎಂಬುದಾಗಿ ಕರೆಯುತ್ತಾ ನಮ್ಮ ಮಗಳಾಗಿರುವುದೇ ನಮಗೆ ಸಾಕಮ್ಮ ಎಂದರು. ಹೌದು ಪ್ರಿಯರೇ, ದೇವರು ನಮ್ಮ ತಂದೆ, ಬಹಳ ಪ್ರೀತಿಸುವ ತಂದೆ. ನೀವು ಆತನ ಮಕ್ಕಳಾಗಿ ಆತನನ್ನು ಅಪ್ಪ ಎಂದು ಕರೆಯಬೇಕೆಂದು ಬಯಸುತ್ತಾನೆ. ಹೌದು, ಆತನು ನಾವು ಅಪ್ಪ ಎಂದು ಕರೆಯಬಹುದು. ಯೇಸು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಹೇಳಿಕೊಡುತ್ತಾ ದೇವರನ್ನು ಅಪ್ಪ ತಂದೆ ಎಂದು ಕರೆಯುವಂತೆ ಕಲಿಸಿಕೊಟ್ಟನು. ಒಬ್ಬ ಐಶ್ವರ್ಯಂತ ವ್ಯಾಪಾರಿಯನ್ನು ನೋಡ್ರಿ. ಅವನ ಕೆಳಗೆ ಕೆಲಸ ಮಾಡುವ ಪ್ರತಿಯೊಬ್ಬರೂ ಅವನನ್ನು ದಣಿ ಅಥವಾ ಯಜಮಾನ ಎಂದು ಕರೆಯುತ್ತಾರೆ. ಆದರೆ ಆತನ ಮಕ್ಕಳು ಆತನನ್ನು ಯಾವ ರೀತಿ ಕರೆಯಬೇಕೆಂದು ಅಪೇಕ್ಷಿಸುತ್ತಾನೆ? ಅವನ ಮಕ್ಕಳು ಅವನನ್ನು ಅಪ್ಪ ಎಂದು ಕರೆಯಲು ಇಷ್ಟಪಡುತ್ತಾನಲ್ಲವೇ? ಈ ವಿಶೇಷವಾದ ಸಂಬಂಧವನ್ನು ಯೇಸು ನಮ್ಮೊಂದಿಗೆ ಇಟ್ಟುಕೊಳ್ಳಲು ಬಯಸುತ್ತಾನೆ. ನಾವು ಹೆದರುವಂತಹ ವ್ಯಕ್ತಿ ದೇವರಲ್ಲ. ದೇವರು ಯೇಸುವಾಗಿ ಭೂಮಿಗೆ ಬಂದ ಉದ್ದೇಶ ನಮ್ಮ ಮೇಲೆ ಆತನಿಗಿರುವ ಪ್ರೀತಿ ತೋರಿಸಲು. ಜನರು ನೋಡಿ ಭಯಪಡುವಂತಹ ವ್ಯಕ್ತಿ ಯೇಸು ಆಗಿರಲಿಲ್ಲ. ಒಳ್ಳೆಯವರು ಕೆಟ್ಟವರು ಎಲ್ಲರೂ ಯೇಸುವನ್ನು ಸಂಧಿಸಬಹುದಾಗಿತ್ತು. ಆತನ ಶಿಷ್ಯರಲ್ಲಿ ಅನೇಕರು ಬೆಸ್ತರು. ಬಡವನಾಗಲಿ, ಐಶ್ವರ್ಯವಂತನಾಗಲಿ, ಗಂಡಸಾಗಲಿ, ಹೆಂಗಸಾಗಲಿ, ಬಾಲಕನಾಗಿರಲಿ, ಪ್ರಾಯಸನಾಗಿರಲಿ, ಸಹಾಯ ಬೇಕಾದ ಪ್ರತಿಯೊಬ್ಬರೂ ಯೇಸುವನ್ನು ಸಮೀಪಿಸುತ್ತಿದ್ದರು. ಹಾಗಾದರೆ ಯೇಸು ಪರಲೋಕದಲ್ಲಿರುವ ತಂದೆಯಾಗಿರುವುದಾದರೆ ಹೇಗೆ ಆತನನ್ನು ಪ್ರಾರ್ಥಿಸುವುದು? ಮಕ್ಕಳ ಮಾತನ್ನು ಕೇಳಲು ತಂದೆ ಅಪೇಕ್ಷಿಸುವಂತೆ ಯೇಸು ಸಹ ನಮ್ಮ ಮಾತನ್ನು ಕೇಳಲು ಆಸಕ್ತನಾಗಿದ್ದಾನೆ. ನಾವು ದೇವರೊಂದಿಗೆ ಮಾತಾಡುವುದಕ್ಕೆ ಪ್ರಾರ್ಥನೆ ಎಂದು ಹೆಸರು. ಅನೇಕರು ಪ್ರಾರ್ಥನೆ ಎಂದರೆ ಕಠಿಣವಾದ ಕೆಲಸ ಎಂದು ಭಾವಿಸುತ್ತಾರೆ. ಒಬ್ಬ ಐಶ್ವರ್ಯವಂತ ರೈತ ತನ್ನ ಮಗಳಿಗೆ ಬಹುಪ್ರೀತಿಯಿಂದ ವಿವಾಹ ಮಾಡಿಕೊಟ್ಟನು. ಆದರೆ ಯಾವುದೋ ಕಾರಣದಿಂದ ಆಕೆಯ ಗಂಡನ ಹೊಲದಲ್ಲಿ ಕೆಲವು ವರ್ಷಗಳು ಒಳ್ಳೆಯ ಬೆಳೆಯೇ ಬರಲಿಲ್ಲ. ಅವರಿಗೆ ಕುಟುಂಬವನ್ನು ನಿರ್ವಹಿಸುವುದು ಬಹಳ ಕಷ್ಟವಾಯಿತು. ಆಗ ಆಕೆ ಏನು ಮಾಡ್ತಾಳೆಂದು ನೀವು ನೆನೆಸ್ತೀರಿ ಪ್ರಿಯರೇ? ಆ ಗ್ರಾಮದಲ್ಲಿರುವ ಎಲ್ಲರ ಮನೆಗೆ ಹೋಗಿ ಹಣ ಬೇಡುತ್ತಾಳಾ? ಅಥವಾ ತನ್ನನ್ನು ಬಹುಪ್ರೀತಿ ಮಾಡುವ ತಂದೆ ಬಳಿಗೆ ಹೋಗಿ ಸಹಾಯ ಬೇಡುತ್ತಾಳ? ಖಂಡಿತವಾಗಿ ಆಕೆ ತನ್ನ ತಂದೆ ಬಳಿ ಹೋಗಿ ಸಹಾಯ ಬೇಡುತ್ತಾಳೆ, ಹೌದಲ್ವೇ? ಯಾಕೆಂದರೆ ತಾನು ಕಷ್ಟದಲ್ಲಿರುವುದು ತಂದೆಗೆ ಇಷ್ಟವಿಲ್ಲ. ಕಾರಣ, ತಂದೆಯನ್ನು ಈಕೆ ಬಹಳವಾಗಿ ಪ್ರೀತಿ ಮಾಡ್ತಾಳೆ, ಅದೇ ರೀತಿ ತಂದೆಯೂ ಸಹ ಈಕೆಯನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆಂದು ಆಕೆ ಗೊತ್ತು. ಈಕೆಗೆ ಬೇಕಾಗಿರುವುದನ್ನೆಲ್ಲ ತಂದೆ ಕೊಡುವನು. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆ ಎಂಬುದಾಗಿ ನೀವು ತಿಳಿದಿದ್ದರೆ ಆತನ ಬಳಿ ಸಹಾಯ ಕೇಳಲು ನಮಗೆ ಕಷ್ಟವಾಗುವುದಿಲ್ಲ. ಆತನನ್ನು ಯಾವಾಗ ಬೇಕಾದರೂ ಸಂಪರ್ಕಿಸಬಹುದು. ಒಂದು ವೇಳೆ ನಿಮ್ಮ ಮಗನಾಗಲಿ ಮಗಳಾಗಲಿ ಅವರಿಗೆ ಬೇಕಾದದನ್ನು ನಿಮ್ಮ ಬಳಿ ಕೇಳಿದಾಗ ಏನು ಮಾಡುವಿರಿ? ನಾವು ಅವರ ಬೇಡಿಕೆಗೆ ಉತ್ತರ ನೀಡುವ ಮುನ್ನ ಮಕ್ಕಳು 10 ಸಾರಿ ಬೇಡುವಂತೆ ಮಾಡುತ್ತೇವೆಯೇ? ಅಥವಾ ಬೇಡುವ ಮುನ್ನ ಅವರೇನಾದರೂ ಕೆಲಸ ಮಾಡಬೇಕೆಂದು ಅಪೇಕ್ಷಿಸುತ್ತೇವೆಯೇ? ಇಲ್ಲ, ಮಕ್ಕಳು ಬೇಡುವಷ್ಟರಲ್ಲಿಯೇ ನಾವು ಕೊಡಲು ಸಿದ್ಧರಿರ್ತೇವೆ ಅಲ್ಲವೇ? ಒಂದು ಚಿಕ್ಕ ಮಗು ತನ್ನ ತಂದೆಯೊಂದಿಗೆ ತೊದಲು ನುಡಿಯಿಂದ ತನ್ನ ಬೇಡಿಕೆ ಇಡುತ್ತದೆ. ಆದರೆ ಬೆಳೆದ ಮಗು ಸ್ಪಷ್ಟವಾಗಿ ತನ್ನ ತಂದೆಯೊಂದಿಗೆ ಮಾತಾಡುತ್ತದೆ. ಆದರೆ ತಂದೆ ಇವರಿಬ್ಬರ ಬೇಡಿಕೆಯನ್ನು ಗಮನಿಸುತ್ತಾನೆ. ನಮ್ಮ ಪ್ರಾರ್ಥನೆಯೂ ಸಹ ಒಂದು ಚಿಕ್ಕ ಮಗು ತನ್ನ ತಂದೆಯ ಜೊತೆ ಮಾತಾಡಿದಷ್ಟು ಸುಲಭವಾಗಿರ್ತದೆ ಪ್ರಿಯರೇ. ಒಂದು ಚಿಕ್ಕ ಮಗು ತನ್ನ ಪ್ರೀತಿಯ ತಂದೆಯ ಬಳಿ ಮಾತಾಡುವಂತೆ ಯೇಸುವಿನೊಂದಿಗೆ ನೀವು ಮಾತಾಡಿರಿ. ನೀವು ಎಲ್ಲೇ ಇದ್ದರೂ ಯಾವ ಸಂದರ್ಭದಲ್ಲಿಯೂ ಸಮಯದಲ್ಲಿಯೂ ಆತನೊಂದಿಗೆ ಮಾತಾಡಬಹುದು. ತಂದೆಯ ಆಸ್ತಿಗೆ ಮಕ್ಕಳು ಹಕ್ಕುದಾರರೆಂದು ನೀವು ತಿಳಿದಿದ್ದೀರಲ್ಲವೇ? ಅದೇ ರೀತಿ ಯೇಸು ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ಪರಲೋಕದಲ್ಲಿ ಆತನಿಗೆ ಇರುವುದೆಲ್ಲವೂ ನಮಗಾಗಿದೆ. ಪರಲೋಕವು ನಮ್ಮ ಸ್ವಾಸ್ಥ್ಯ. ನಾವು ಸಾಯುವಾಗ ಲೋಕದಲ್ಲಿರುವ ನಮ್ಮದೆಲ್ಲವೂ ನಮ್ಮೊಂದಿಗೆ ಬರುವುದಿಲ್ಲ ಪ್ರಿಯರೇ. ಆದರೆ ಯೇಸು ತನ್ನ ಮಕ್ಕಳಿಗೆ ಪರಲೋಕವನ್ನು ಸ್ವಾಸ್ಥ್ಯವನ್ನಾಗಿ ಕೊಟ್ಟಿದ್ದಾನೆ. ತುಂಟ ಮಗುವೊಂದು ಆಟವಾಡಿಕೊಂಡು ಕೊಳಕಾದ ಚರಂಡಿಯಲ್ಲಿ ಬಿದ್ದಿತೆಂದು ಭಾವಿಸೋಣ. ಈಗ ಆ ಮಗುವಿನ ಬಟ್ಟೆ ಎಲ್ಲ ಕೊಳಕಾಗಿದೆ. ಮಗು ಬಿದ್ದದನ್ನು ಕಂಡ ತಾಯಿ ಓಡಿ ಬಂದಳು, ತನ್ನ ಮಗುವನ್ನು ಎತ್ತಿಕೊಂಡಳು, ನೀರಿನಿಂದ ಎಲ್ಲವನ್ನು ತೊಳೆದಳು. ತಾಯಿ ಮಗುವನ್ನು ಬಹಳವಾಗಿ ಪ್ರೀತಿಸುತ್ತಾಳೆ, ಆದರೆ ಮತ್ತೆ ಮಗು ಕೊಳಕಾಗುವುದು ಅವಳಿಗೆ ಇಷ್ಟ ಇಲ್ಲ. ಯೇಸುವು ಸಹ ನೀವು ಇರುವಂಥ ಸ್ಥಿತಿಯಲ್ಲೇ ನಿಮ್ಮನ್ನು ಸ್ವೀಕರಿಸಿ ನಿಮ್ಮ ಪಾಪಗಳಿಂದ ನಿಮ್ಮನ್ನು ಶುದ್ಧಿ ಮಾಡುತ್ತಾನೆ. ಈಗ ದೇವರು ನಮ್ಮನ್ನು ಪ್ರೀತಿಸ್ತಾನೆಂದು ಹೇಗೆ ತಿಳಿಯುವುದು? ನಮ್ಮ ಪಾಪಗಳ ನಿಮಿತ್ತ ಆತನು ಸತ್ತದ್ದರಿಂದಲೇ. ನಮ್ಮ ಪಾಪಗಳ ನಿಮಿತ್ತ ನಾವು ದಂಡನೆ ಅನುಭವಿಸಬೇಕಾಗಿದ್ದಿತ್ತು ಪ್ರಿಯರೇ. ಆದರೆ ನಮ್ಮ ಪ್ರಿಯ ದೇವರಾಗಿರುವ ಯೇಸು ಲೋಕದ ಎಲ್ಲ ಜನರ ಪಾಪದ ದಂಡನೆಯನ್ನು ತಾನು ಹೊತ್ತುಕೊಂಡನು. ಆತನು ಭಯಂಕರವಾದ ಶಿಲುಬೆಯ ಮರಣವನ್ನು ಪಾಪದ ದಂಡನೆಯನ್ನಾಗಿ ಅನುಭವಿಸಿ ಸತ್ತನು. ರಸ್ತೆಯಲ್ಲಿ ಆಟವಾಡುತ್ತಿದ್ದ ಒಬ್ಬ ಬಾಲಕ ತನ್ನ ಚೆಂಡನ್ನು ಬಹಳ ಎತ್ತರಕ್ಕೆ ಎಸೆದನು. ಅದು ಒಂದು ಮನೆಯ ಮೇಲಿನ ಹೆಂಚಿನ ಮೇಲೆ ಬಿದ್ದು ಅನೇಕ ಹೆಂಚುಗಳು ಪುಡುಪುಡಿಯಾದವು. ಆ ಮನೆಯ ಯಜಮಾನನು ಹೊರಗೆ ಬಂದು ತನ್ನ ನಷ್ಟಕ್ಕೆ ಪರಿಹಾರವನ್ನು ಈ ಬಾಲಕನ ಬಳಿ ಕೇಳಿದನು. ಆದರೆ ಆ ಹಣವನ್ನು ಕೊಡಲು ಈ ಹುಡುಗನಿಗೆ ಸಾಧ್ಯವಾಗಲಿಲ್ಲ. ತನ್ನ ಮಗ ಮಾಡಿದ ತಪ್ಪಿಗೆ ಆ ಬಾಲಕನ ತಂದೆ ಮನೆ ಯಜಮಾನನಿಗೆ ಹಣ ಕೊಡಬೇಕಾಗಿ ಬಂತು. ಯೇಸು ನಮಗೋಸ್ಕರ ಸತ್ತನು ಪ್ರಿಯರೇ. ತನ್ನ ಮಕ್ಕಳ ತಪ್ಪಿಗೆ ದಂಡನೆ ಕಟ್ಟಿದ ತಂದೆಯಂತೆ ದೇವರು ನಮಗೆ ನೀಡುವ ಎಲ್ಲ ಒಳ್ಳೆಯ ಕಾರ್ಯಗಳ ನಿಮಿತ್ತವಾಗಲಿ, ಆತನು ತೋರುವ ಕರುಣೆಯ ನಿಮಿತ್ತವಾಗಲಿ, ಆತನು ನಮ್ಮನ್ನು ಅಮಿತವಾಗಿ ಪ್ರೀತಿಸ್ತಾನೆಂದು ತಿಳಿಯುವುದಕ್ಕಿಂತಲೂ ಆತನು ನಮಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದುವ ಮುಖಾಂತರ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ ಎಂದು ಗ್ರಹಿಸುತ್ತೇವೆ. ಜೀವ ಮತ್ತು ಮರಣದ ಮೇಲೆ ತನಗೆ ಅಧಿಕಾರ ಇದೆ ಎಂದು ಸ್ಥಾಪಿಸುವುದಕ್ಕೆ ಆತನು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದನು. ನಾವು ದೇವರನ್ನು ತಿಳಿದಿದ್ದೇವೆ ಮತ್ತು ಆತನ ಪ್ರೀತಿಯ ಬಗ್ಗೆ ಸತ್ಯವೇದವೆಂಬ ಪುಸ್ತಕದಲ್ಲಿ ಕಾಣುತ್ತೇವೆ. ಇವೆಲ್ಲವೂ ಕೇಳಿಸಿಕೊಳ್ಳಿಕ್ಕೆ ಚೆನ್ನಾಗಿದೆಯಲ್ಲವೇ? ದೇವರು ನಮ್ಮ ತಂದೆ. ಆತನನ್ನು ಯಾವ ಸಮಯದಲ್ಲಿ ಆದರೂ ಸಂಪರ್ಕಿಸಬಹುದು. ಮತ್ತು ಚಿಕ್ಕ ಮಗು ತನ್ನ ಪ್ರೀತಿಯ ತಂದೆಯೊಂದಿಗೆ ಮಾತಾಡುವಂತೆ ನಾವು ಆತನೊಂದಿಗೆ ಮಾತಾಡಬಹುದು. ಯೇಸು ನಾವು ಅನುಭವಿಸಬೇಕಾದ ಪಾಪದ ದಂಡನೆಯನ್ನು ತಾನು ಹೊತ್ತುಕೊಂಡನು. ಒಂದು ವೇಳೆ ಈಗ ನೀವು ಯೋಚಿಸುತ್ತಿರಬಹುದು, ಇವೆಲ್ಲವೂ ದೇವರ ಮಕ್ಕಳಿಗೆ ತಾನೇ, ನಾನು ಹೇಗೆ ದೇವರ ಮಗುವಾಗುವುದು? ನಾವು ನಮ್ಮ ಪಾಪದ ಜೀವಿತದಿಂದ ಹೊರಬಂದು ಯೇಸುವನ್ನು ನಮ್ಮ ಹೃದಯದೊಳಗೆ ಬಾ ಎಂದು ಆಹ್ವಾನಿಸುವಾಗ ಯೇಸು ಬಂದು ನಮ್ಮ ಜೀವಿತವನ್ನು ಮಾರ್ಪಾಡು ಮಾಡಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾನೆ. ಆತನು ನಿಮಗೋಸ್ಕರ ಕಾದಿದ್ದಾನೆ ಪ್ರಿಯರೇ. ಆತನ ಮಗ ಮಗಳಾಗಲು ನಿಮಗೆ ನೀಡಿರುವ ಈ ಆಹ್ವಾನ ಸ್ವೀಕರಿಸುವಿರಾ? ಆತನು ತನ್ನ ಪ್ರೀತಿಯನ್ನು ನಿಮ್ಮ ಮೇಲೆ ಸುರಿಸಲು ಕಾದಿದ್ದಾನೆ. ನಿಮ್ಮ ಕಷ್ಟದ ದಿನಗಳಲ್ಲಿ ಆತನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಕಾಪಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.